ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ಕುರಿಮರಿಯೇ, ನನಗಾಗಿ ಬರಲಿರುವ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ಬಂದಿರುವೆ ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನೇ ಕೊಟ್ಟೆ, ತಪ್ಪಿ ಹೋದ ನನ್ನ ಹುಡುಕಿ ಬಂದಿರುವೆ ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನೇ ಕೊಟ್ಟೆ, ಏನು ಕೊಡಲಿ ನಿನ್ನ ಶ್ರೇಷ್ಠವಾದ ಪ್ರೀತಿಗೆ, ಶುದ್ಧವಾದ ಹೃದಯವು ನಿನಗರ್ಪಿಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ತಾಯಿ ಇಲ್ಲದೆ ತಬ್ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ಕಣ್ಣೀರ ಒರೆಸಿದೆ ನನ್ನ ಪ್ರಿಯನಾದ ಯೇಸುವೆ ಕೊನೆವರೆಗೂ ಜೊತೆಯಾಗಿ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಸಮಿಸಲು ಇಚ್ಛಿಸುವ ದೇವರು, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಮತ್ತೊಂದು ಆವರ್ತಿ ನಾವು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಈ ಬಾನುಲಿ ಮೂಲಕ ಕೂಡಿ ಬಂದಿರತಕ್ಕಂಥವರಾಗಿದ್ದೇವೆ. ಪ್ರತಿ ದಿನವೂ ಸಹ ನೀವು ದೇವರ ವಾಕ್ಯವನ್ನು ಬಾನುಲಿ ಮುಖಾಂತರ ಕೇಳಿ ಆಶೀರ್ವಾದವನ್ನು ಹೊಂದಿದ್ದೀರಾ ಎಂಬುದಾಗಿ ನಾವು ಬಯಸುವಂಥವರಾಗಿದ್ದೇವೆ. ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆಗಳು ಅಥವಾ ಪ್ರಾರ್ಥನೆ ಮನವಿಗಳು ಇದ್ದಂಥ ಪಕ್ಷದಲ್ಲಿ ಈ ಸಂದೇಶದ ಕೊನೆಯಲ್ಲಿ ಬರತಕ್ಕಂತಹ ಸಂಖ್ಯೆಗೆ ನೀವು ಕರೆ ಮಾಡಬಹುದು, ಅಥವಾ ನಮಗೆ ಇಮೇಲ್ ಮೂಲಕ ಪತ್ರದ ಮೂಲಕ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು, ನಿಮ್ಮ ಸಂದೇಹಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸಬಹುದು. ಬನ್ನಿ, ಇವತ್ತಿನ ದಿನದಲ್ಲಿ ದೇವರು ನಮ್ಮನ್ನು ಯಾವಾಗಲೂ ಸಹ ಶ್ರಮಿಸಲು ಇಚ್ಛಿಸುವಂತವನಾಗಿದ್ದಾನೆ. ಹಾಗಾಗಿ ಶ್ರಮಿಸಲು ಇಚ್ಛಿಸುವ ದೇವರು ನಮ್ಮ ದೇವರಾಗಿದ್ದಾನೆ ಅನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಈ ದಿನದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ನಮ್ಮ ದೇವರು ಪ್ರೀತಿ ಸ್ವರೂಪಿ. ನಾವು ಪಾಪದಿಂದ ದೂರ ಹೋದಾಗಲೂ ಸಹ ಆತನು ನಮ್ಮನ್ನು ಹುಡುಕಿ ರಕ್ಷಿಸಲು ಬರತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಪರಲೋಕದ ಆ ವೈಭವವನ್ನು ಬಿಟ್ಟು ಪಾಪಿಗಳಾಗಿರ್ತಕ್ಕಂತಹ ನಮ್ಮನ್ನು ಹುಡುಕಿ ರಕ್ಷಿಸಲು ಈ ಲೋಕಕ್ಕೆ ಬಂದನು. ಅಂದರೆ ನಮ್ಮ ಪಾಪಗಳನ್ನು ನಾನು ಶ್ರಮಿಸಲು ಬಂದಿದ್ದೇನೆ ಎಂಬುದಾಗಿ ಆತನು ನಮ್ಮನ್ನು ಕರೆಯುವಂತವನಾಗಿದ್ದಾನೆ. ಇಂತಹ ಶ್ರಮಿಸುವಂತಹ ದೇವರು ಯಾವ ರೀತಿಯಲ್ಲಿ ನಮ್ಮ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ಶ್ರಮಿಸುವಂತವನಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗೆ ಕೂಡಿ ಬಂದಿದ್ದೇವೆ. ಸ್ವಾಮಿ, ನಾವು ಪಾಪಿಗಳಾಗಿದ್ದೇವೆ, ಆದರೆ ನೀನು ಶ್ರಮಿಸಲು ಇಚ್ಛಿಸುವಂತಹ ದೇವರಾಗಿದ್ದೀಯ. ಆ ನಿಟ್ಟಿನಲ್ಲಿ ನೀನು ಯಾವ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಶ್ರಮಿಸುವಂತಹ ದೇವರಾಗಿದ್ದೀಯ, ನೀನು ಕ್ಷಮಾಪಣೆಯನ್ನು ಕೊಡುವಂಥ ದೇವರಾಗಿದ್ದೀಯ ಅನ್ನುವಂತಹ ಸಂದೇಶವನ್ನು ನಾವು ಧ್ಯಾನಿಸುವಾಗ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು. ಸ್ವಾಮಿ, ಹೌದು, ದೇವರಿದ್ದಾನೆ, ನನ್ನ ಪಾಪಗಳನ್ನು ಶ್ರಮಿಸುವಂತವನಾಗಿದ್ದಾನೆ, ಆತನ ಕಡೆಗೆ ನಾನು ತಿರುಗಿಕೊಳ್ಳಬೇಕು ಅನ್ನುವಂತಹ ಮನಸ್ಸನ್ನು ಈ ಒಂದು ಸಂದೇಶದ ಮೂಲಕವಾಗಿ ನೀನು ಅವರ ಹೃದಯದಲ್ಲಿ ಮಾತನಾಡು. ಸ್ವಾಮಿ, ಆ ನಿಟ್ಟಿನಲ್ಲಿ ನೀನು ನಮ್ಮ ಪಾಪಗಳನ್ನು ಶ್ರಮಿಸು, ನಿತ್ಯ ಜೀವಕ್ಕೆ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪ್ರತಿಯೊಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡುವಾಗ ಆತನು ಯಾವ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಶ್ರಮಿಸುವಂತವನಾಗಿದ್ದಾನೆ, ಯಾಕೆ ಆತನ ಕೃಪೆ ಎಂತಿದೆ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆಯನ್ನು ನಾವು ನೋಡುವುದಾದರೆ ದಾವಿದನು ಈ ಒಂದು ಪಾಪದ ವಿಚಾರವಾಗಿಯೂ ಕ್ಷಮಾಪಣೆ ವಿಚಾರವಾಗಿಯೂ ಅದ್ಭುತ ರೀತಿಯಲ್ಲಿ ಎಲ್ಲ ಕೀರ್ತನೆಗಳಲ್ಲಿಯೂ ಆತನು ವರ್ಣಿಸಿ ಬರೆಯುವಂತವನಾಗಿದ್ದಾನೆ. ಕೀರ್ತನೆ 103 10-12 ತನಕ ನಾವು ಓದುವುದಾದರೆ ಪಶ್ಚಾತ್ತಾಪ ಪಡುವಂತಹ ಪಾಪಿಯ ವಿಚಾರದಲ್ಲಿ ಬರೀತಕ್ಕಂಥವನಾಗಿದ್ದಾನೆ. ಯಹೋವನು ಕನಿಕರವು, ದಯವು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪನ್ನ ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಪ್ರಿಯ ಕೇಳುಗರೆ, ನಮ್ಮ ದೇವರು ದಯವು, ಕರುಣೆಯು, ದೀರ್ಘಶಾಂತಿಯು, ಪ್ರೀತಿ ಪೂರ್ಣ ಉಳ್ಳಂತಹ ದೇವರಾಗಿದ್ದಾನೆ. ಆತನು ಯಾವಾಗಲೂ ಕೋಪ ಪಡುವಂಥವನಲ್ಲ, ನಮ್ಮಲ್ಲಿ ತಪ್ಪು ಹುಡುಕುವಂಥವನಲ್ಲ. ಆದರೆ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕರುಣೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು, ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡುವವನಾಗಿದ್ದಾನೆ. ಎಂತಹ ಅದ್ಭುತವುಳ್ಳ ದೇವರು, ನಮ್ಮನ್ನು ಶ್ರಮಿಸುವಂತಹ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ. ನಿನ್ನ ಪಾಪಗಳು ಎಷ್ಟೇ ಇರಲಿ, ನಿನ್ನ ಪಾಪಕ್ಕೆ ತಕ್ಕಂತೆ ನಾನು ದಂಡಿಸದೆ ನಿನ್ನ ಪಾಪ ಅಪರಾಧಗಳನ್ನು ನಾನು ಶ್ರಮಿಸ್ತಕ್ಕಂಥವನಾಗಿದ್ದೇನೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವಿದೆಯೋ ಅಷ್ಟು ದೂರಕ್ಕೆ ನಿಮ್ಮ ಪಾಪಗಳನ್ನು ಅಗಲಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ. ಯಾರೆಲ್ಲ ದೇವರ ಬಳಿಗೆ ಬಂದು ನಾನು ಪಾಪಿ ಎಂಬುದಾಗಿ ಪಾಪಗಳನ್ನ ಹರಕೆ ಇಡ್ತಕ್ಕಂಥವರಾಗಿದ್ದಾರೋ, ಖಂಡಿತವಾಗಿಯೂ ಆತನು ನಮ್ಮ ಪಾಪಗಳನ್ನ ಸಮಿಸ್ತಕ್ಕಂಥವನಾಗಿದ್ದಾನೆ. ದೇವರು ನಮ್ಮನ್ನ ಕರೆಯುವವನಾಗಿದ್ದಾನೆ. ನಾವು ಆತನ ಕರೆಯುವಿಕೆಗೆ ಕಿವಿಗೊಡುವುದಾದರೆ, ನಾವು ಆತನ ಒಂದು ಶಬ್ದಕ್ಕೆ ಕಿವಿಗೊಡುವುದಾದರೆ ನಾವು ಏನು ಮಾಡಬೇಕು ಅಂದರೆ, ಕೀರ್ತನೆ 86:5 ತಿಳಿಸ್ತಕ್ಕಂಥದ್ದಾಗಿದೆ. ಕರ್ತನೇ, ನೀನು ಒಳ್ಳೆಯವನು, ನೀನು ಸಮಿಸುವವನು, ನಿನಗೆ ಮೊರೆಯಿಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಯಾರೆಲ್ಲ ಆತನ ಕಡೆಗೆ ತಿರುಗಿ ಮೊರೆಯಿಡುವಂಥವರಾಗಿದ್ದಾರೋ ಅವರಿಗೆಲ್ಲರಿಗೂ ಸಹ ದೇವರು ತನ್ನ ಕೃಪೆಯನ್ನ ತೋರಿಸುವಂತವನಾಗಿದ್ದಾನೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಅಬ್ರಹಾಮನ ವಿಚಾರವಾಗಿ ನಾವು ಗಮನಿಸುವುದಾದರೆ, ಸೋದೋಮ್ ಗೋಮುರ ಪಟ್ಟಣವನ್ನ ದೇವರು ನಾಶ ಮಾಡುವುದಕ್ಕೆ ಹೋಗುವಂತವರಾಗಿದ್ದಾರೆ. ನಾಶ ಮಾಡುವುದಕ್ಕಿಂತ ಮೊದಲು ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ತನ್ನ ಭಕ್ತರಿಗೆ, ತನ್ನ ಪ್ರವಾದಿಗಳಿಗೆ, ತನ್ನ ಸೇವಕರುಗಳಿಗೆ ಮುಂದೆ ಏನು ನಡೆಸ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ತಿಳಿಸದೆ ದೇವರು ಏನನ್ನೂ ಸಹ ಮಾಡುವುದಿಲ್ಲ. ಆ ನಿಟ್ಟಿನಲ್ಲಿ ಸೋದೋಮ್ ಪಟ್ಟಣವನ್ನು ಅಳಿಸುವುದಕ್ಕಿಂತ ಮೊದಲು, ನಾಶ ಮಾಡುವುದಕ್ಕಿಂತ ಮೊದಲು ದೇವರು ಅಬ್ರಹಾಮನಿಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಆ ಸಂದರ್ಭದಲ್ಲಿ ಅಬ್ರಹಾಮ ದೇವರ ಜೊತೆಯಲ್ಲಿ ಮಾತನಾಡತಕ್ಕಂಥವನಾಗಿದ್ದಾನೆ. ಮೊದಲನೇದಾಗಿ ದೇವರು ಹೇಳುವಂಥವನಾಗಿದ್ದಾನೆ, ಈ ಸೋದೋಮ್ ಗೋಮರ ಪಟ್ಟಣದ ಆ ಒಂದು ಪಾಪ ನನಗೆ ಮುಟ್ಟಿದೆ, ಹಾಗಾಗಿ ಆ ಪಟ್ಟಣವನ್ನು ನಾನು ನಾಶ ಮಾಡಲು, ಅಳಿಸಿ ಹಾಕಲು ಹೋಗ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆಗ ಅಬ್ರಹಾಮ ಮಧ್ಯಸ್ಥಿಕೆಯನ್ನು ಅಲ್ಲಿ ಮಾಡ್ತಕ್ಕಂಥವನಾಗಿದ್ದಾನೆ. ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ಸ್ವಾಮಿ ಅಲ್ಲಿ 50 ನೀತಿವಂತರಿದ್ದರೆ ನೀನು ಆ ಪಟ್ಟಣವನ್ನು ನಾಶ ಮಾಡ್ತೀಯೋ ಎಂಬುದಾಗಿ ಕೇಳುವಂಥವನಾಗಿದ್ದಾನೆ. ದೇವರು ಹೇಳುವಂಥವನಾಗಿದ್ದಾನೆ, ಇಲ್ಲ ಎಂಬುದಾಗಿ. ನಂತರ 40, 45, 30, 20 ಕೊನೆಯಲ್ಲಿ ಅಬ್ರಹಾಮ ಯಾವ ರೀತಿಯಲ್ಲಿ ದೇವರ ಬಳಿಯಲ್ಲಿ ಬೇಡ್ತಕ್ಕಂಥವನಾಗಿದ್ದಾನೆ ಅಂದರೆ, ಆದಿಕಾಂಡ ಪುಸ್ತಕ 18:32 ತಿಳಿಸ್ತಕ್ಕಂಥದ್ದಾಗಿದೆ. ಅಬ್ರಹಾಮನು, ಸ್ವಾಮಿ ನೀನು ಸಿಟ್ಟಾಗಬಾರದು, ಇನ್ನು ಒಂದೇ ಸಾರಿ ನಾನು ಮಾತನಾಡ್ತಕ್ಕಂಥವನಾಗಿದ್ದೇನೆ, ಒಂದು ವೇಳೆ 10 ಅಲ್ಲಿ ಸಿಕ್ಕರು ಅಂದರೆ ನೀನು 10 ನಿಮಿತ್ತ ಅದನ್ನು ಉಡಿಸುವಿಯೋ, ನೀನು ನಾಶ ಮಾಡುವುದಿಲ್ಲವೋ ಎಂಬುದಾಗಿ ಕೇಳುವಂಥವನಾಗಿದ್ದಾನೆ. ಆಗ ದೇವರು ಅಬ್ರಹಾಮನಿಗೆ ಹೇಳ್ತಕ್ಕಂಥವನಾಗಿದ್ದಾನೆ, ಅಬ್ರಹಾಮನ ಸಂಗಡ ಮಾತನಾಡುವುದನ್ನು ನಿಲ್ಲಿಸಿ ಅಲ್ಲಿಂದ ಹೊರಟು ಹೋದನು. ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು. ಏನು ಇದರ ಅರ್ಥ ಪ್ರಿಯ ಕೇಳುಗರೆ? ದೇವರು ಅಲ್ಲಿ ಹುಡುಕ್ತಕ್ಕಂಥವನಾಗಿದ್ದಾನೆ, ಅಲ್ಲಿ 10 ನೀತಿವಂತರೂ ಸಹ ಇಲ್ಲ. ಯಾಕೆಂದರೆ ಎಲ್ಲರೂ ಸಹ ಅಲ್ಲಿ ಪಾಪದಲ್ಲಿ ತುಂಬಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ದೇವರು ಅಲ್ಲಿ ಸಮಿಸಲು ಇಷ್ಟಪಡುವಂಥವನಾಗಿದ್ದಾನೆ, ಆದರೆ ಅಲ್ಲಿ ಸಮಾಪನೆಯನ್ನ ಪಡೆದುಕೊಳ್ಳಲು, ದೇವರ ಕಡೆಗೆ ತಿರುಗಿಕೊಳ್ಳಲು ಯಾರೂ ಇಲ್ಲ, 10 ಸಹ ಅಲ್ಲಿ ಇಲ್ಲ. ಹಾಗಾಗಿ ದೇವರು ಅಬ್ರಹಾಮನ ಸಂಗಡ ಮಾತನಾಡುವುದನ್ನು ನಿಲ್ಲಿಸಿ ಹೋಗ್ತಕ್ಕಂಥವನಾಗಿದ್ದಾನೆ. ಮುಂದಿನ ದಿನದಲ್ಲಿ ಬೆಳಗ್ಗಿನ ಜಾವದಲ್ಲಿ ಅಬ್ರಹಾಮ ನಿಂತು ನೋಡ್ತಕ್ಕಂಥವನಾಗಿದ್ದಾನೆ, ಆ ಪಟ್ಟಣದಲ್ಲಿ ಹೊಗೆ ಬರ್ತಕ್ಕಂಥದ್ದಾಗಿದೆ. ಅಂದರೆ ಅಲ್ಲಿ 10 ನೀತಿವಂತರು ಸಹ ಇಲ್ಲ. ದೇವರು ಅಲ್ಲಿ ನಿಜವಾಗಿಯೂ ಸಹ ಮನತಿರುಗುವಂತಹ ಮಕ್ಕಳಿದ್ದಂಥ ಪಕ್ಷದಲ್ಲಿ ಆ ಪಟ್ಟಣವನ್ನು ಉಳಿಸ್ತಕ್ಕಂಥವನಾಗಿದ್ದನು, ಆ ಪಟ್ಟಣವನ್ನು ನಾಶ ಮಾಡದೆ ಸಮಾಪನೆಯನ್ನು ಕೊಡುವಂಥ ದೇವರಾಗಿದ್ದನು. ಆದರೆ ಅಲ್ಲಿ ದೇವರನ್ನು ಅರಿತುಕೊಂಡು ಮನತಿರುಗಿ ಸಮಾಪನೆಯನ್ನು ಕೇಳ್ತಕ್ಕಂತಹ ಮಕ್ಕಳು ಇಲ್ಲದೆ ಹೋದ ಕಾರಣದಿಂದ ಆ ಪಟ್ಟಣವನ್ನು ನಾಶ ಮಾಡ್ತಕ್ಕಂಥವನಾಗಿದ್ದಾನೆ. ಅಂದರೆ ನಮ್ಮ ದೇವರು ಯಾವಾಗಲೂ ಸಹ ತನ್ನ ಕರುಣೆಯನ್ನು, ತನ್ನ ಕೃಪೆಯನ್ನು ತೋರಿ ಪಾಪಿಗಳನ್ನು ರಕ್ಷಿಸಲು ಇಚ್ಛಿಸುವಂತಹ ದೇವರಾಗಿದ್ದಾನೆ. ಅದನ್ನು ನಾವು ಇಸ್ರಾಯೇಲರ ಒಂದು ಜೀವನದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಮೋಶೆ ಇಸ್ರಾಯೇಲ್ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದಾನೆ, ಅವರ ಪಾಪದ ನಿಮಿತ್ತವಾಗಿ ಆತನು ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. ನೋಡಿ, ಅರಣ್ಯಕಾಂಡ ಪುಸ್ತಕ 14:19-20 ಓದುವುದಾದರೆ, ಅಲ್ಲಿ ನಾವು ಐಗುಪ್ತದಿಂದ ಬಂದ ದಿನದಿಂದ ಮೊದಲುಗೊಂಡು ಇದುವರೆಗೆ ನೀನು ಈ ಜನರ ಪಾಪಗಳನ್ನ ಸಮಿಸಿದ ಪ್ರಕಾರವಾಗಿಯೇ ಈಗಲೂ ಮಹಾಕೃಪೆಯಿಂದ ಇವರ ಪಾಪಗಳನ್ನ ಸಮಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಮೋಶೆ ದೇವರ ಬಳಿಯಲ್ಲಿ ಇಸ್ರಾಯೇಲ್ ಜನಗಳಿಗೋಸ್ಕರ ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ. ಪ್ರತಿ ಸಾರಿ ಈ ಮಕ್ಕಳು ತಪ್ಪು ಮಾಡಿದಾಗ ನೀನು ಸಮಿಸಿದ್ದೆ ಸ್ವಾಮಿ, ಈಗಲೂ ಸಹ ಈ ಮಕ್ಕಳು ಘನಘೋರವಾದಂಥ ಪಾಪವನ್ನು ಮಾಡಿದ್ದಾರೆ, ಆದರೆ ನಿನ್ನ ಕೃಪೆ ಅದು ದೊಡ್ಡದು, ನಿನ್ನ ಮಹಾಕೃಪೆಯಿಂದ ಇವರ ಪಾಪಗಳನ್ನು ಸಮಿಸಿಬಿಡು ಎಂಬುದಾಗಿ ಆತನು ದೇವರ ಬಳಿಯಲ್ಲಿ ಪ್ರಾರ್ಥಿಸತಕ್ಕಂಥವನಾಗಿದ್ದಾನೆ. ಅದಕ್ಕೆ ದೇವರು ಹೇಳುವಂತವನಾಗಿದ್ದಾನೆ. 20ನೇ ವಚನವನ್ನು ಓದಬೇಕಾದರೆ, ಯೆಹೋವನು ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಅವರನ್ನು ಸಮಿಸಿದ್ದೇನೆ. ಅಲ್ಲಿ ಮೋಶೆ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. ಮೋಶೆಯ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಇಸ್ರಾಯೇಲ್ ಜನಗಳ ಪಾಪವನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಎಂತಹ ಪ್ರೀತಿಯುಳ್ಳ ದೇವರು, ಎಂತಹ ಮಹಾಕರುಣೆಯುಳ್ಳಂತಹ ಕೃಪೆಯುಳ್ಳಂತಹ ದೇವರು. ಪ್ರೀತಿಯ ಕೇಳುಗರೆ, ಇವತ್ತು ನಾವು ಸಹ ಎಷ್ಟೇ ತಪ್ಪು ಮಾಡಿರಬಹುದು, ಹೇಗೆ ಐಗುಪ್ತದಿಂದ ಕರೆದುಕೊಂಡು ಬಂದಂತಹ ಇಸ್ರಾಯೇಲ್ ಜನಗಳು ಯಾವಾಗಲೂ ಪಾಪ ಮಾಡಿದಾಗಲೂ ಸಹ ಅವರ ಪಾಪಗಳನ್ನು ಸಮಿಸಿದಂತಹ ದೇವರು, ನಾವು ಸಹ ಪಾಪಿಗಳೆಂಬುದಾಗಿ ಮನ ತಿರುಗುವುದಾದರೆ ದೇವರು ನಮ್ಮ ಪಾಪಗಳನ್ನು ಸಹ ಸಮಿಸತಕ್ಕಂಥವನಾಗಿದ್ದಾನೆ. ಅದು ಎಷ್ಟು ವರ್ಷದಿಂದ ನೀವು ಪಾಪದಲ್ಲಿ ಜೀವಿಸುತ್ತಿರಬಹುದು, ಆದರೆ ದೇವರು ನಮ್ಮನ್ನು ಕರೆಯುವಾಗ ನಾವು ಆತನ ಶಬ್ದಕ್ಕೆ ಕಿವಿಗೊಟ್ಟು ಮನ ತಿರುಗುವುದಾದರೆ ಆತನು ನಮ್ಮ ಪಾಪಗಳನ್ನು ಸಮಿಸುವಂತನಾಗಿದ್ದಾನೆ. ದಾವಿದನ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ದಾವಿದನು ಸಹ ಮಹಾಪಾಪಕ್ಕೆ ಒಳಗಾದನು. ಆತನು ಮಹಾಪಾಪಕ್ಕೆ ಒಳಗಾದಂಥ ನಿಮಿತ್ತವಾಗಿ ತನ್ನ ಪಾಪವನ್ನು ಹರಿತುಕೊಳ್ತಕ್ಕಂಥವನಾಗಿದ್ದಾನೆ. ತನ್ನ ಪಾಪಗಳನ್ನು ಹರಿತುಕೊಂಡು ಆತನು ಬಂದು ದೇವರ ಆಲಯದಲ್ಲಿ ದೇವರ ಸನ್ನಿಧಿಯಲ್ಲಿ ತನ್ನ ಪಾಪಗಳನ್ನು ಹರಕಿ ಇಡ್ತಕ್ಕಂಥವನಾಗಿದ್ದಾನೆ. ದೇವರು ಅವನ ಪಾಪವನ್ನು ಅಳಿಸಿ ಹಾಕ್ತಕ್ಕಂಥವನಾಗಿದ್ದಾನೆ, ಅವರ ಪಾಪವನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಕೀರ್ತನೆ 32ನೇ ಅಧ್ಯಾಯದಲ್ಲಿ ಓದಬೇಕಾದರೆ ಆತನು ತನ್ನ ಪಾಪದ ಹರಿಕೆಯನ್ನು ಯಾವ ರೀತಿಯಲ್ಲಿ ಮಾಡ್ತಕ್ಕಂಥವನಾಗಿದ್ದಾನೆ, ದೇವರು ಆತನ ಪಾಪಗಳನ್ನು ಯಾವ ರೀತಿಯಲ್ಲಿ ಸಮಿಸ್ತಕ್ಕಂಥವನಾಗಿದ್ದಾನೆ ಎಂಬುದಕ್ಕೆ ಒಂದು ಉದಾಹರಣೆಯಾಗಿ ಇಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಕೀರ್ತನೆ 32ನೇ ಅಧ್ಯಾಯ 5ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನ ಒಪ್ಪಿಕೊಳ್ಳುವೆನು. ದಾವಿದ ಏನ್ ಮಾಡ್ತಕ್ಕಂಥನಾಗಿದ್ದಾನೆ, ತನ್ನ ದ್ರೋಹ, ತನ್ನ ತಪ್ಪು, ಆತನು ಉರಾಯನನ್ನ ಕೊಲೆ ಮಾಡಿದ್ದಾನೆ, ಆತನ ಹೆಂಡತಿಯನ್ನ ತೆಗೆದುಕೊಂಡಿದ್ದಾನೆ, ಹಾಗಾಗಿ ನಾನು ಮಾಡಿರ್ತಕ್ಕಂಥ ದ್ರೋಹವನ್ನ ಒಪ್ಪಿಕೊಳ್ತಕ್ಕಂಥವನಾಗಿದ್ದಾನೆ ಆತನು. ನಾವು ಸಹ ಎಷ್ಟು ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ಆ ಪಾಪಗಳನ್ನ ದೇವರ ಮುಂದೆ ನಾವು ಒಪ್ಪಿಕೊಳ್ಳುವುದಾದರೆ ದೇವರು ನಮ್ಮನ್ನ ಯಾವಾಗಲೂ ಸಮಿಸಲು ಇಚ್ಛಿಸುವಂತವನಾಗಿದ್ದಾನೆ. ಅದನ್ನು ಹರಿತುಕೊಂಡಂತಹ ದಾವೀದನು ಇಲ್ಲಿ ಬರ್ತಕ್ಕಂಥವನಾಗಿದ್ದಾನೆ. ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ನನ್ನ ದ್ರೋಹವನ್ನ ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನ ಮರೆ ಮಾಡದೆ ನಿನಗೆ ನನ್ನ ದೋಷವನ್ನ ತಿಳಿಸಿದೆನು. ನೀನು ನನ್ನ ಪಾಪಗಳ ಅಪರಾಧಗಳನ್ನ ಪರಿಹರಿಸಿಬಿಟ್ಟಿ ಎಂಬುದಾಗಿ ಆತನು ಹೇಳ್ತಕ್ಕಂಥನಾಗಿದ್ದಾನೆ. ದಾವೀದ ತನ್ನ ಪಾಪವನ್ನ ಮರೆ ಮಾಡಿಕೊಳ್ಳಲಿಲ್ಲ, ತನ್ನ ದ್ರೋಹವನ್ನ ಆತನು ಬಚ್ಚಿಟ್ಟುಕೊಳ್ಳಲಿಲ್ಲ, ಆತನು ಒಪ್ಪಿಕೊಂಡನು. ಆತನು ಎಲ್ಲರ ಮುಂದೆ ಬಹಿರಂಗವಾಗಿ ಮಾಡಿದಂತಹ ಪಾಪವನ್ನು ಸಹ ದೇವರ ಮುಂದೆ ಬಂದು ಆತನು ಒಪ್ಪಿಕೊಂಡನು. ದೇವರು ಆತನ ಪಾಪಗಳನ್ನ ಪರಿಹರಿಸಿಬಿಟ್ಟನು, ಸಮಿಸಿಬಿಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದಾವಿದನ ರೀತಿಯಲ್ಲಿ ನಾವು ಸಹ ಅನೇಕ ಪಾಪಗಳಿಗೆ ಒಳಗಾಗಿರಬಹುದು. ನಾವು ಸಹ ಇಸ್ರಾಯೇಲ್ ಮಕ್ಕಳ ರೀತಿಯಲ್ಲಿ ದೇವರನ್ನ ರೇಗಿಸಿ ಅನೇಕ ಪಾಪಗಳಿಗೆ ಒಳಗಾಗಿರಬಹುದು. ಆದರೆ ನಾವು ದೇವರ ಮುಂದೆ ಬಂದು ನಮ್ಮ ಪಾಪಗಳನ್ನು ಹರಿಕೇಳುವುದಾದರೆ ದೇವರು ನಂಬಿಗಸ್ತನು, ನೀತಿವಂತನ ಆಗಿದ್ದಾನೆ ಎಂಬುದಾಗಿ 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಆತನ ಬಳಿಗೆ ಬಂದು ನಾವು ಹರಕೆ ಮಾಡುವುದಾದರೆ ಆತನು ನಮ್ಮ ಪಾಪಗಳನ್ನು ಸಮಿಸಿ ನಮ್ಮ ಅನೀತಿಯನ್ನು ತೆಗೆದುಹಾಕಿ ಆತನು ನಮ್ಮನ್ನು ಶುದ್ಧಿ ಮಾಡ್ತಕ್ಕಂಥವನಾಗಿದ್ದಾನೆ. ಆತನು ನಮ್ಮನ್ನು ನೀತಿಯ ವಸ್ತ್ರವನ್ನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಒಂದು ಕಂಡೀಷನ್ ಇದೆ ಪ್ರಿಯ ಕೇಳುಗರೆ, ಅದೇನೆಂದರೆ ನಾವು ನಮ್ಮ ಪಾಪಗಳನ್ನು ಆತನ ಮಳಿಗೆ ಬಂದು ಹರಕೆಡಬೇಕು. ಅದು ಎಂಥ ಪಾಪವಾಗಿದ್ದರೂ ಸರಿ ಆತನ ಬಳಿಗೆ ಬಂದು ಹರಕೆಡುವಾಗ ಆತನು ಸದಾಕಾಲವು ನಮ್ಮ ಪಾಪಗಳನ್ನು ಸಮಿಸಲು ಇಚ್ಛಿಸುವಂತಹ ದೇವರಾಗಿದ್ದಾನೆ. ಯಾವುದೇ ಷರತ್ತಿಲ್ಲ ಪ್ರಿಯ ಕೇಳುಗರೆ. ಆ ಷರತ್ತಿರ್ತಕ್ಕಂಥದ್ದು ಒಂದೇ ಒಂದು, ಏನೆಂದರೆ ನಾವು ಆತನ ಮುಂದೆ ಬಂದು ನಮ್ಮ ಪಾಪಗಳನ್ನು ಹರಕೆ ಇಡ್ತಕ್ಕಂಥದ್ದು. ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕಿಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು, ನಮ್ಮ ದೇವರನ್ನ ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಸಮಿಸುವನು. ಇಲ್ಲೇನು ಹೇಳ್ತಕ್ಕಂಥದ್ದಾಗಿದೆ, ಯೆಶಾಯ ಪ್ರವಾದಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾವ ಒಬ್ಬ ವ್ಯಕ್ತಿ ದುಷ್ಟನಾಗಿದ್ದಾನೋ ಆತನು ತನ್ನ ದುರ್ಮಾರ್ಗವನ್ನು ಬಿಡಬೇಕು, ಕೆಡುಕನು ತನ್ನ ದುರಾಲೋಚನೆಯನ್ನು ಬಿಡಬೇಕು, ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರೆ ದೇವರು ಅವನಿಗೆ ಕರುಣೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಕರುಣೆಯನ್ನು ತೋರಿಸಿ ಮಹಾಕೃಪೆಯಿಂದ ಸಮಿಸ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪಾಪಿಯನ್ನು ಸಮಿಸುವ ದೇವರು, ಆತನ ಒಂದು ಗುಣ ಸಮಿಸುವ ಗುಣವಾಗಿದೆ. ದೇವರು ಯಾವ ವಿಶೇಷ ವಿಧದಲ್ಲಿ ನಮ್ಮನ್ನು ಸಮಿಸುವಂತಹ ಗುಣವನ್ನು ತೋರಿಸುವಂತವನಾಗಿದ್ದಾನೆ ಅಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5:8 ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ದೃಢಪಡಿಸಿದ್ದಾನೆ. ಎಂತಹ ಅದ್ಭುತವಾದಂಥ ವಾಕ್ಯ ಎಲ್ಲ ಪ್ರಿಯ ಕೇಳುಗರೆ. ನಾವು ಪಾಪಿಗಳಾಗಿದ್ದಾಗಲೂ ಸಹ ದೇವರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿದ್ದರೆ ಆ ವ್ಯಕ್ತಿಗೆ ಒಳ್ಳೆಯದನ್ನ ಮಾಡಲು ಅನೇಕರು ಬರತಕ್ಕಂಥವರಾಗಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದಾರೆ ಅಂದರೆ ಆತನಿಗೆ ಯಾರೂ ಸಹ ಸಹಾಯ ಮಾಡಲು ಬರುವುದಿಲ್ಲ. ಆದರೆ ನಮ್ಮ ಸ್ಥಿತಿ ಹೇಗಿದೆ? ನಮ್ಮ ಸ್ಥಿತಿ ಪಾಪಿಗಳಾಗಿದ್ದೇವೆ. ನಾವು ದುರಾಲೋಚನೆಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ದುರ್ಮಾರ್ಗದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ದೇವರಿಂದ ದೂರವಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಹಾಗಿದ್ದಾಗಲೂ ಸಹ ಬಹಳ ಮುಖ್ಯವಾದಂತಹ ವಿಷಯ ಪ್ರಿಯ ಕೇಳುಗರೆ, ನಾವು ಪಾಪಿಗಳಾಗಿದ್ದಾಗಲೂ ಸಹ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ಆತನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಎಂಥದ್ದು ಎನ್ನುವುದನ್ನು ನಾವು ಪ್ರತಿನಿತ್ಯ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯ ಕೇಳುಗರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:32 ಮತ್ತೆ ನಾವು ಓದುವುದಾದರೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವೂ ನಮಗೆ ದಯಪಾಲಿಸಿದೆ ಇರುವನೋ ಎಂಬುದಾಗಿ ಇಲ್ಲಿ ಬರೀತಕ್ಕಂಥವನಾಗಿದ್ದಾನೆ. ದೇವರು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟಿರುವಾಗ ಬೇರೆ ಇನ್ನೇನನ್ನ ಆತನು ಕೊಡುವುದಿಲ್ಲ, ಇನ್ನೇನನ್ನ ಆತನು ನಮ್ಮಿಂದ ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆತನು ಎಲ್ಲವನ್ನ ಕೊಟ್ಟಿದ್ದಾನೆ. ಪ್ರಿಯ ಕೇಳುಗರೆ, ತನ್ನ ಮಗನನ್ನ ಕೊಟ್ಟಿದ್ದಾನೆ ಅಂದರೆ ಆತನು ನಮ್ಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಆದರೆ ನಾವು ಅದನ್ನು ಪಡೆದುಕೊಳ್ಳಲು ಯೋಗ್ಯರಾಗಿದ್ದೇವಾ? ಯಾಕೆಂದರೆ ನಮ್ಮ ಸ್ಥಿತಿ ಪಾಪದಲ್ಲಿದೆ. ನಾವು ದೇವರ ಬಳಿಗೆ ಬರುವಾಗ ಖಂಡಿತವಾಗಿ ದೇವರು ನಮ್ಮ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ನಮ್ಮ ದೇವರು ಯಾವಾಗಲೂ ನಮ್ಮನ್ನು ಸಮಿಸಲು ಇಚ್ಛಿಸುವ ದೇವರಾಗಿದ್ದಾನೆ. ಪ್ರಿಯ ಕೇಳುಗರೆ, ಯಾಕೆಂದರೆ ಲೂಕನು ಬರೆದ ಸುವಾರ್ತೆ 15 ನಾವು ಒಂದು ಸಾಮ್ಯವನ್ನು ನೋಡ್ತಕ್ಕಂಥವರಾಗಿದ್ದೇವೆ. ತಪ್ಪಿಯೋದ ಮಗನ ಒಂದು ಸಾಮ್ಯವನ್ನು ನಾವು ಓದ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಮಗನು ತಂದೆಗೆ ವಿರುದ್ಧವಾಗಿ ಪಾಪವನ್ನು ಮಾಡಿ ದೂರದೇಶಕ್ಕೆ ಓಡಿ ಹೋಗ್ತಕ್ಕಂಥವನಾಗಿದ್ದಾನೆ. ನಂತರ ಆತನು ಪಟ್ಟಿಂಗನಾಗಿ ಜೀವಿಸಿ ಮತ್ತೆ ತಂದೆಯ ಪ್ರೀತಿಯನ್ನು ಹರಿದುಕೊಳ್ತಕ್ಕಂಥವನಾಗಿದ್ದಾನೆ. ತಂದೆಯ ಪ್ರೀತಿಯನ್ನು ಹರಿದುಕೊಂಡು ತಂದೆಯ ಮನೆಗೆ ಬರ್ತಕ್ಕಂಥವನಾಗಿದ್ದಾನೆ. ಬರುವಂಥ ಸಂದರ್ಭದಲ್ಲಿ ಇಲ್ಲಿ ತಂದೆ ತನ್ನ ಮಗನಿಗೋಸ್ಕರ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಎದುರು ನೋಡುವಂತಹ ಸಂದರ್ಭದಲ್ಲಿ ಲೂಕನು ಬರೆದ ಸುವಾರ್ತೆ 15:20 ತಿಳಿಸ್ತಕ್ಕಂಥದ್ದಾಗಿದೆ. ಮಗನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನ ಕಂಡು ಕನೀಕರಪಟ್ಟು ಓಡಿ ಬಂದು ಅವನ ಕೊರಳನ್ನ ಹಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದು ನಿಜವಾದಂತಹ ದೇವರ ಪ್ರೀತಿಗೆ ಉದಾಹರಣೆಯಾಗಿದೆ. ಪ್ರಿಯ ಕೇಳುಗರೆ, ಒಬ್ಬ ಪಾಪಿ ಮನ ತಿರುಗಿ ಬರುವಾಗ ದೇವರು ಕನಿಕರ ಪಡ್ತಕ್ಕಂಥವನಾಗಿದ್ದಾನೆ, ನಮ್ಮನ್ನ ಸೇರಿಸಿಕೊಳ್ಳಲು ಇಷ್ಟಪಡ್ತಕ್ಕಂಥನಾಗಿದ್ದಾನೆ. ಇಲ್ಲಿ ಮಗನು ತಂದೆಯ ಮನೆಗೆ ಬರ್ತಕ್ಕಂಥನಾಗಿದ್ದಾನೆ, ಬಂದು ತಂದೆಯನ್ನ ಕೇಳ್ತಕ್ಕಂಥನಾಗಿದ್ದಾನೆ, ಅಪ್ಪ ನಾನು ಪಾಪ ಮಾಡಿದ್ದೇನೆ, ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಿನ್ನ ಮಗನಾಗಿ ಇರಲು ನಾನು ಯೋಗ್ಯನಲ್ಲ, ನನ್ನ ಹಾಳಾಗಿ ಸ್ವೀಕರಿಸಿ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆಗ ಲೂಕನು ಬರೆದ ಸುವಾರ್ತೆ 15:22-24 ತನಕ ನಾವು ಓದುವುದಾದ್ರೆ, ಆದರೂ ಮಗನು ಅವನಿಗೆ, ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಹಾಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನ ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನ ಹಾಕಿರಿ, ಕಾಲಿಗೆ ಜೋಡು ಹಾಕಿರಿ, ಕೊಬ್ಬಿದ ಆ ಕರುವನ್ನ ತಂದು ಕುಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಕಿ ಬಂದು ಬದುಕಿದ್ದಾನೆ, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿ ಸಂತೋಷಿಸುವುದನ್ನ ಉಲ್ಲಾಸ ಪಡುವುದಕ್ಕೆ ಅವರು ತೊಡಗಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಮ್ಮೆಲ್ಲರ ಸ್ಥಿತಿ ಹೇಗಿದೆ ಅಂದರೆ ಈ ತಪ್ಪಿಯೋದ ಮಗನ ರೀತಿಯಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಯಾವಾಗ ನಾವು ಮನ ತಿರುಗಿ ಬರ್ತಕ್ಕಂಥವರಾಗಿದ್ದೇವೋ, ಯಾವಾಗ ದೇವರ ಮಳಿಗೆ ಬಂದು ನಮ್ಮ ಪಾಪಗಳನ್ನು ಹರಕೆ ಇಡ್ತಕ್ಕಂಥವರಾಗಿದ್ದೇವೋ, ದೇವರು ನಮ್ಮ ಪಾಪಗಳನ್ನು ಸಮಿಸಲು ಇಚ್ಛಿಸುವಂತವನಾಗಿದ್ದಾನೆ, ನಮ್ಮ ಪಾಪಗಳನ್ನು ಸಮಿಸಲು ಮುಂದೆ ಬರ್ತಕ್ಕಂಥವನಾಗಿದ್ದಾನೆ. ನಾವು ದೂರದಲ್ಲಿರುವಾಗಲೇ ಆತನು ಓಡಿ ಬರ್ತಕ್ಕಂಥವನಾಗಿದ್ದಾನೆ. ನನ್ನ ಮಗನು ಮನ ತಿರುಗಿದ್ದಾನೆ, ನನ್ನ ಮಗನು ತಪ್ಪಿ ಹೋಗಿದ್ದನು, ನನ್ನ ಮಗನು ಪೋಲಿ ಹೋಗಿದ್ದನು, ಈಗ ಮತ್ತೆ ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ತನ್ನ ಕುಟುಂಬದಲ್ಲಿ ಸೇರಿಸಿಕೊಳ್ಳಲು ಓಡಿ ಬರ್ತಕ್ಕಂಥವನಾಗಿದ್ದಾನೆ, ನಮ್ಮ ಪಾಪಗಳನ್ನು ಸಮಿಸಲು ಆತುರಿತಕ್ಕಂಥವನಾಗಿದ್ದಾನೆ. ಆದರೆ ನಾವು ನಮ್ಮ ಪಾಪದಿಂದ ಮನ ತಿರುಗಿ ಆತನ ಬಳಿಗೆ ಬಂದು ಸ್ವಾಮಿ ನಾನು ಪಾಪಿ ಎಂಬುದಾಗಿ ದಾವೀದನ ರೀತಿಯಲ್ಲಿ ನಾವು ಪಾಪವನ್ನು ಹರಿಕೆ ಮಾಡಲು ಸಿದ್ಧರಾಗಿದ್ದೇವಾ? ಹಾಗೆ ನಾವು ದಾವೀದನ ರೀತಿಯಲ್ಲಿ ನಮ್ಮ ಪಾಪಗಳನ್ನ, ನಮ್ಮ ದೋಷವನ್ನ, ನಮ್ಮ ಅಪರಾಧಗಳನ್ನ ನಾವು ಮರೆಮಾಚದೆ ದೇವರ ಬಳಿಗೆ ಬಂದು ಮುಕ್ತವಾಗಿ ನಮ್ಮ ಪಾಪಗಳನ್ನ ಹೇಳಿಕೊಳ್ಳುವುದಾದ್ರೆ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿ ಹೇಗೆ ಈ ತಪ್ಪಿಯೋದ ಮಗನಿಗೆ ನಿಲುವಂಗಿಯನ್ನು, ಕೈಗೆ ಉಂಗುರವನ್ನ, ಕಾಲಿಗೆ ಜೋಡನ್ನ ಕೊಟ್ಟು ಆತನನ್ನ ತನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಮತ್ತೆ ಮಗನ ಸ್ಥಾನವನ್ನ ಕೊಟ್ಟು ಹಬ್ಬವನ್ನ ಮಾಡಿ ಉಲ್ಲಾಸದಿಂದ ಸಂತೋಷದಿಂದ ಜೀವಿಸುವಾಗಿದ್ದಾರೋ ಆ ರೀತಿಯಾಗಿ ನಮ್ಮನ್ನು ಸಹ ಬದಲಾಯಿಸುವಂತವನಾಗಿದ್ದಾನೆ. ಆದರೆ ನಾವು ಮನ ತಿರುಗಲು ಸಿದ್ಧರಾಗಿದ್ದೇವಾ? ನಮ್ಮ ಪಾಪಗಳನ್ನು ಹರಿಕೆ ಇಡಲು ಸಿದ್ಧರಾಗಿದ್ದೇವಾ? ಯೋಚಿಸೋಣ. ಇವತ್ತೇ ನಮ್ಮ ಪಾಪಗಳಿಂದ ಮನ ತಿರುಗಿ ಆತನ ಬಳಿಗೆ ಬಂದು ನಾವು ಪಾಪವನ್ನು ಹರಿಕೆ ಇಡುವುದಾದರೆ ಆತನು ಕ್ಷಮಿಸುವಂತವನಾಗಿದ್ದಾನೆ. ಕ್ಷಮಿಸುವ ದೇವರಿರುವಾಗ ಹೀಗಲೇ ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮೂಲಕ ನಮ್ಮ ಪಾಪಗಳನ್ನು ಹರಿಕೆ ಇಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ದಾವೀದನ ರೀತಿಯಲ್ಲಿ ನಾವು ಸಹ ನಮ್ಮ ಅಪರಾಧಗಳನ್ನ, ನಮ್ಮ ಪಾಪಗಳಿಗೋಸ್ಕರ ಮರೆ ಮಾಡದೆ ಸ್ವಾಮಿ ನಿನ್ನಲ್ಲಿ ನಮ್ಮ ಪಾಪಗಳನ್ನ ಹರಿಕೆ ಇಡ್ತಕ್ಕಂಥವರಾಗಿದ್ದೇವೆ. ನಾವು ಪಾಪಿ ಎಂಬುದಾಗಿ ನಿನ್ನ ಮುಂದೆ ಒಪ್ಪಿಕೊಳ್ತಕ್ಕಂಥವರಾಗಿದ್ದೇವೆ. ನೀನು ನಮ್ಮ ಪಾಪಗಳನ್ನ ಕ್ಷಮಿಸಲು ಹೆಚ್ಚಿಸುವಂತಹ ದೇವರಾಗಿರುವುದರಿಂದ ಈ ಸಮಯದಲ್ಲಿ ನೀನು ಒಬ್ಬನೇ ಮಗನಂತ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳನ್ನ ಕ್ಷಮಿಸು ಸ್ವಾಮಿ. ಯಾರೆಲ್ಲ ನಿನ್ನ ಮಕ್ಕಳು ನಿನ್ನ ಸಂದೇಶವನ್ನ ಕೇಳಿ ಹೌದು ನಾನು ಪಾಪಿ ಎಂಬುದಾಗಿ ಈ ಸಮಯದಲ್ಲಿ ಪಾಪಗಳನ್ನ ಹರಿಕೆ ಇಡ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ಮಾತನಾಡು, ಅವರ ಪಾಪಗಳನ್ನ ಕ್ಷಮಿಸು ಸ್ವಾಮಿ. ನೀನು ನಿತ್ಯ ಜೀವದ ಕಡೆಗೆ ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನಗಾಗಿ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೈವ, ನನ್ನ ಜೀವ ನನ್ನ ದೈವ ನೀನೇ.